ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ 16ನೇ ಅಧ್ಯಾಯದ ಕೊನೆಯ ಶ್ಲೋಕ. ಆದ್ದರಿಂದ ಶಾಸ್ತ್ರವೇ ಆಧಾರ, ಅದರಲ್ಲಿ ಹೇಳಿದೆಯೋ ಅದರಂತೆ ಬದುಕಬೇಕು, ಅದನ್ನು ಸಾಧಿಸಬೇಕು ಅಂತ ಭಗವಂತ ತಿಳಿಸಿದ. ಆಗ ಅರ್ಜುನ ಪ್ರಶ್ನೆ ಕೇಳಿದ, ಕೃಷ್ಣ ಶಾಸ್ತ್ರವಿದೆಯನ್ನು ಮೀರಿ ನಡೆಯವರಿಗೆ ಹೀಗಾಗತ್ತೆ, ಶಾಸ್ತ್ರವಿದೆ ಗೊತ್ತಿಲ್ಲದವರು ಏನು ಗತಿ ಅಂತ ಪ್ರಶ್ನೆ ಮಾಡಿದೆ. ಈ ಶಾಸ್ತ್ರವಿಧಿ ಮುಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ತಮಾಹೋ ರಜಸ್ತಮಃ. ಶಾಸ್ತ್ರದ ವಿಧಿ ಅವರಿಗೆ ಗೊತ್ತಿಲ್ಲ, ಯಾವುದೋ ಕಾರಣ ಗೊತ್ತಿರೋ ಚಾನ್ಸೂ ಇಲ್ಲ, ಅಂಥವ್ರ ಗತಿ ಏನಾಗಬೇಕು ಅಂತ ಪ್ರಶ್ನೆ ಇದೆ. ಆಗ ಭಗವಂತ ಹೇಳ್ತಾನೆ, ತ್ರಿವಿಧ ಭವತಿ ಶ್ರದ್ಧಾ ದೇಹಿ ರಾಮ ಸಾ ಸ್ವಭಾವಜ ಸಾತ್ವಿಕಿ ರಾಜಸೀ ಚೇತಿ ತಾಮಸೀ ಚೇತಿ ತಾಮಶೃಣು. ಶ್ರದ್ಧೆ ಅನ್ನೋದು, ನಂಬಿಕೆ ಅನ್ನೋದು ಮೂರು ವಿಧ, ಸಾತ್ವಿಕ ರಾಜಸ ಮತ್ತು ತಾಮಸ ಅಂತ ಮೂರು ವಿಧ. ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನೋ ವಿಭಾಗ ಇದೆಯಲ್ಲ, ಅವನು ಯೋ ಯಶ್ರದ್ಧ ಸಯೇವ ಸಹ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾಭವತಿ ಭಾರತ. ಪ್ರತಿಯೊಬ್ಬರೂ ಕೂಡ ಶ್ರದ್ಧೆ ಎಂಥದ್ದು ಹೊಂದಿರ್ತಾರೆ ಅಂದರೆ ಅವರ ಸ್ವರೂಪ ಎಂಥದ್ದು ಅಂಥದ್ದೇ ನಂಬಿಕೆ ಅವರಲ್ಲಿರುತ್ತೆ. ಒಳ್ಳೆಯವನಿಗೆ ಒಳ್ಳೆಯ ನಂಬಿಕೆ, ಕೆಟ್ಟವನಿಗೆ ಕೆಟ್ಟ ನಂಬಿಕೆ, ರಾಜಸರಿಗೆ ಮಧ್ಯದ ನಂಬಿಕೆ. ಯಾರಿಗೆ ಯಾವ ನಂಬಿಕೆ ಇರುತ್ತೋ ಅದು ಅವನ ಸ್ವರೂಪವೇ ಆಗಿರುತ್ತೆ. ಆದ್ದರಿಂದ ಅವನ ಸ್ವರೂಪ ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೋಬೇಕಾದ್ರೆ ಆ ನಂಬಿಕೆ ಎಂಥದ್ದು ನೋಡಿ ಗೊತ್ತಾಗುತ್ತೆ. ಆ ನಂಬಿಕೆ ಅನೇಕ ರೀತಿ ಗೊತ್ತಾಗುತ್ತೆ ಅಂತ ಭಗವಂತ ಹೇಳ್ತಾ, ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಶಿ ರಾಜಸಾಹ ಭೂತಾನ್ ಪ್ರೇತಗಣಾಂಶಾನ್ನೇ ಅದೇನ್ನೇ ತಾವಸಾ ಜನಾಹ. ಸಾತ್ವಿಕರ ಶ್ರದ್ಧೆ ಅವನು ಓದಿರ್ತಾನೋ ಬಿಟ್ಟಿರ್ತಾನೋ ದೇವತೆಗಳ ಕಡೆಗೇ ಹೋಗ್ತಾ ಇರುತ್ತೆ. ರಾಜಸರ ಶ್ರದ್ಧೆ ಯಕ್ಷ ರಾಕ್ಷಸರ ಕಡೆಗೆ ಹೋಗ್ತಾ ಇರುತ್ತೆ. ಭೂತಾನ್ ಪ್ರೇತಗಣಾಂಶಾನ್ನೆ ತಾಮಸರ ಶ್ರದ್ಧೆ ಭೂತಗೀತ ಕಡೆಗೆ ಹೋಗ್ತಾ ಇರುತ್ತೆ. ಯಾರೋ ಬರ್ತಾರೆ ಭಾರಿ ಕಷ್ಟ ಅಂತ ಹೇಳ್ತಾರೆ, ವಿಷ್ಣು ಸಹಸ್ರ ಹೇಳಪ್ಪ ಅಂದ್ರೆ ಅವೆಲ್ಲ ಬೇಡ ಸ್ವಲ್ಪ ಮಾತಾಗಿಟ್ಟ ಇದ್ರೆ ಹೇಳಿ ಮಾಡಿಬಿಡ್ತೇವೆ ಅಂತ ಹೇಳ್ತಾನೆ. ಈ ಕಡೆ ಮನಸ್ಸು ಬರೋದೇ ಇಲ್ಲ ಅವನು, ಸ್ವಲ್ಪ ಯಾರು ಹೇಳಾಗಿದ್ರೆ ಹೇಳಿ ಮಾಡಿ ಮುಗಿಸ್ಬಿಡ್ತೇವೆ ಅಂತ ಹೇಳ್ತಾನೆ. ಆ ಕಡೆ ಟ್ರೆಂಡ್ ಅವನು, ಇನ್ನೊಬ್ಬರು ಅವನು ಹೇಳಕ್ ಹೋಗ್ಬಿಟ್ರೆ ಕೆಟ್ಟದ್ದು ಯಾರೋ ಹೇಳಕ್ ಹೋಗ್ಲಿ ಛೇ ಏನೋ ಹೇಳಿಬಿಡ್ತಾನೆ ಅದನ್ನ ಉಪಯೋಗ ಇಲ್ಲ ನನಗೆ ಒಳ್ಳೇದೇ ಹೇಳಿ ನನಗೆ ಅಂತ ಹೇಳಿ. ಇದು ಆಶ್ಚರ್ಯ ಅಂದ್ರೆ ಅವ್ರ ಟ್ರೆಂಡ್ ಇರೋದೇ ಹಾಕಿ ಲೈಕ್ ಮಾಡೋದೇ ಹೇಳ, ಒಳ್ಳೆ ವಿದ್ಯಾರ್ಥಿ ಸರ್ ಹೇಳ್ಕೊಡಿ ಅಂತ, ಉಳಿದ ವಿದ್ಯಾರ್ಥಿ ಸರ್ ಹೇಳಕ್ಕೆ ಹೋಗ್ಬೇಡಿ ಹೆಂಗ್ ಪಾಸ್ ಮಾಡ್ಬೇಕು ಅದನ್ನ ಹೇಳ್ಬಿಡಿ ಸಾಕು ಅಂತ. ಅವನ್ ಟ್ರೆಂಡೇ ಬೇರೆ, ಇದು ಕಾಡಬೇರೆ ಜಾಗಗಳೇ ಇಲ್ಲ. ಪ್ರತಿಯೊಂದು ಕಡೆಗೆ ಮೋಸ ವಂಚನೆಗಳು ಅವರವರು ಸಹಜವಾಗಿ ಬಂದಿರುತ್ತೆ. ಮುಂದೇನಾಗತ್ತೆ ಅಂತೇಳಿ ಗೊತ್ತಿಲ್ಲ, ಏನೋ ಟೆಂಪ್ಟ್ ಆಗ್ತಾನೆ, ಇವತ್ತೇನೋ ಸಾಪ ಬರಬಹುದು, ಆದ್ರೆ ಮುಂದೇನಾಗತ್ತೆ ಯೋಚನೆ ಮಾಡಬೇಕಾದ್ರೆ. ಸ್ವಲ್ಪ ಯೋಚನೆ ಮಾಡಿದ್ರೆ ವಜ್ರ ವೈಢೂರ್ಯ ಕದ್ದವನೇ ಸಿಕ್ಕಾಕೊಂಡ್ರೆ ಎಂಥ ಗತಿಗೆ ಹೋಗ್ತಾನೆ. ಇನ್ನು ಸಣ್ಣ ಪುಟ್ಟ ಕದ್ದವನ ಗತಿ ಇದೂ ಇಲ್ಲ, ಆ ಕಡೆ ಅದೂ ಇಲ್ಲ, ಶಿಕ್ಷೆ ಗ್ಯಾರಂಟಿ, ಫಲ ಅಂತೂ ಶೂನ್ಯ. ಆದ್ದರಿಂದ ಎಂದೂ ಕೂಡ ಮನುಷ್ಯ ಸಾತ್ವಿಕನಾಗಬೇಕು, ಭೂತಪ್ರೇತ ಪಿಶಾಚಿಗಳತ್ತ ಎಂದು ಗಮನ ಹಾಕಲೇಬಾರದು. ಅವರು ತಾಮಸನಾಗ್ತಾನೆ, ದೇವರಿಗೆ ಏನಾದರೂ ಕೊಡಿ ನೈವೇದ್ಯ ಕೊಡಿ ಹೂ ತನ್ನಿ ಭಾರಿ ಖುಷಿಯಾಯ್ತು, ತುಳಸಿ ತರಿ ಭಾರಿ ಖುಷಿಯಾಯ್ತು, ಸ್ವಲ್ಪ ಏನಾದರೂ ಮದ್ಯಗಿದ್ದ ತಗೊಂಬನ್ನಿ ಎಂಡ ಗಿಡ್ಡ ತಗೊಂಬನ್ನಿ ಅವನಂತ ದೇವರು ಎಂಡ ಕೊಡಿಯ ದೇವರು ನಿಮ್ಮನೇ ಉದ್ಧಾರ ಮಾಡ್ತಾನೆ. ಮತ್ತೆ ದೇವರಿಗೆ ಹೆಂಡದ ನೈವೇದ್ಯ ಅಂತ ದೇವತೆಗಳು ದೇವರು ಕ್ಷುದ್ರ ದೇವತೆಗಳು ಅಂತವ್ರು ಇದ್ದಾರೆ, ಅವ್ರಿಗೆ ಹೆಂಡನೇ ಪ್ರಿಯ, ಅವ್ರಿಗೆ ಮದ್ಯ ಮಾಂಸಗಳೇ ಆಗಬೇಕು. ಅವ್ರಿಗೆ ಕೋಡಿ ಗಿಡಿ ಕೊಡದವ್ರೆ ಆ ದೇವತೆಗಳು ಮಾತಾಡೋದಿಲ್ಲ, ಅದು ಬೇರೆ ಕೊಟ್ಟು ಕೊಟ್ಟು ಆ ಟೈಮಿಗೆ ತಕ್ಕಂತೆ ಮಾತಾಡಿಬಿಡ್ತಾರೆ. ಇದು ಭಾರಿ ವಿಶೇಷ. ಏನರ್ಥ, ಜನಗಳನ್ನ ಸುಲಿಗೆ ಮಾಡ್ತಕ್ಕಂಥ ಕೆಟ್ಟ ವ್ಯವಹಾರಗಳವೆಲ್ಲ ಕೂಡ. ಇವರೇನು ಮೂಢನಂಬಿಕೆ ಅಂತ ವಿಚಾರವಾದವರು ಬೈತಾರೆ, ಭಗವಂತ ಗೀತೆಯಲ್ಲಿ ಬೈದಿದ್ದಾನೆ, ಭೂತಪ್ರೇತ ಪಿಶಾಚಿಗಳ ಹೋಗಬೇಡಿದ್ರು ಭಗವಂತ ಹೇಳಿ ಆಗಿಬಿಟ್ಟಿದೆ. ಇವರೇನು ತಿಳ್ಕೊಂಡಿದ್ದಾರೆ, ಅದೇನು ತಲೆಬಡಿ ತಾವು ಹರಿ ಹೋಗೋ ದಾರ ಮಾಡ್ತೇವೆ ಅಂತ ದಾರಿ ತಪ್ಪಿಸ್ತಾರೆ ಅಷ್ಟೇ. ಕೆಟ್ಟದ್ದನ್ನ ಬಿಡಿ ಅಂತ ಹೇಳೋದು ವಿಚಾರವಾದಿ ಹೇಳಬೇಕಾಗಿಲ್ಲ, ಅದನ್ನ ನಮ್ಮ ಶಾಸ್ತ್ರಗಳು ಹೇಳೋ ಮಾತೇ ಅದನ್ನು. ಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇವೆ, ಕೆಟ್ಟದ್ದನ್ನು ಬಿಟ್ಟುಬಿಡಿ ಒಳ್ಳೆಯದನ್ನು ಹಿಡೀರಿ ಎಂಬುದನ್ನು ಅಷ್ಟೇ ಖಚಿತವಾಗಿ ಸಾರ್ತಾ ಇವೆ. ಇವರು ನಿಜವಾಗಲೂ ಕೂಡ ಒಳ್ಳೇದನ್ನು ಬಿಡಿ ಅಂತ ಹೇಳ್ತಾರೆ ಹೊರತು ಕೆಟ್ಟದ್ದನ್ನು ಬಿಡಿ ಅಂತ ಹೇಳಿದಾಗ ಮಾಡ್ತಾರೆ, ನಿಜವಾಗಲೂ ಒಳ್ಳೇದನ್ನು ಬಿಡಿಸ್ತಾರೆ ಅಷ್ಟೇ. ಭಗವದ್ಗೀತೆ ಶಾಶ್ವತ ಸಂದೇಶ. ಆಮೇಲೆ ಅವರು ತಿನ್ನ ಆಹಾರ ಹಾಗೆ ಇರುತ್ತೆ, ಆಹಾರಸ್ತತು ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಸಾತ್ವಿಕ ರಾಜಸ ತಾಮಸ. ಸಾತ್ವಿಕ ಆಹಾರ ತಿನ್ನೋ ಆಹಾರವು ಬರೆಯೋ ರೀತಿ, ಬದುಕಿನ ರೀತಿ, ಆಡೋ ಮಾತು, ಅವರು ತಿನ್ನೋ ಆಹಾರ, ಕುಡಿಯೋ ವಸ್ತು ಎಲ್ಲ ಅವರ ಯೋಗ್ಯತೆ ತಕ್ಕಂತೆ ಇರುತ್ತೆ ಅಂತ ಹೇಳುತ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಯಾವೊಂದು ಅದಕ್ಕೆ ಒಬ್ಬ ಶಿಷ್ಯರಾದವನನ್ನ ಆಗ್ಲಿಕ್ಕೆ ಅಂತ ಬಂದವನನ್ನ ಹಿಂದೆ ಗುರುಗಳು ಒಂದು ವರ್ಷ ಪರೀಕ್ಷೆ ಮಾಡಬೇಕಾಗಿತ್ತು. ಒಂದು ವರ್ಷ ಪರೀಕ್ಷೆ ಮಾಡಿ ಆಮೇಲೆ ಪಾಠ ಹೇಳಿಕೊಡ್ತಿದ್ರು. ಒಂದು ವರ್ಷ ಅಭ್ಯಾಸ ಮಾಡ್ತಾ ಇದ್ರು, ಅವನೇನ್ ತಿಂತಾನೆ, ಏನೇನು ಓಡಾಡ್ತಾನೆ, ಅವನ ಲೈಕಿಂಗ್ ಏನು, ಇವೆಲ್ಲ ಅರ್ಥ ಮಾಡ್ಕೊಂಡು ಬಿಟ್ರೆ ಆಗ ಒಂದು ಸಾತ್ವಿಕ ಅಂತ ಗೊತ್ತಾದ್ರೆ ಹೇಳ್ಬೋದು. ಇಲ್ಲದವ್ರು ಹೇಳಕ್ ಬರೋದಿಲ್ಲ. ಇವತ್ತು ಯಾವುದೋ ಒಂದು ಕೆಮಿಸ್ಟ್ ಇದರಲ್ಲಿ ಅಷ್ಟೇ ಬೆಳೆ ಬೆಳಿಬೇಕಲ್ಲ, ಈ ಭೂಮಿಯಲ್ಲಿ ಯಾವ ಬೆಳೆ ಬೆಳಿಬೇಕು ಅಂತ ಕೇಳಿದ್ರೆ ಎಲ್ಲ ಭೂಮಿಲಿ ಎಲ್ಲ ಬೆಳೆಯೋದಿಲ್ಲ, ಆ ಭೂಮಿ ತಕ್ಕಂತ ಬೆಳೆ ಹಾಕಿದ್ರೆ ಮಾತ್ರ ಬೆಳೆಯೋದು. ಈ ಕಾಟನ್ ಸಾಯಿಲಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಹಾಕಿಬಿಟ್ಟು ಕಬ್ಬು ಗುಬ್ಬು ಹಾಕಿದ್ರೆ ಗೋವಿಂದ ಅಲ್ಲಿ ಬೆಳೆಯೋ ಪದಾರ್ಥನೇ ಇದೆ. ಕಾಟನ್ ಸಾಯಿಲ್ ಅಂತ ಏನು ಆ ಕಡೆ ಸಿಗುತ್ತೆ, ಅಂಥ ಪದಾರ್ಥ ಬೆಳೆದ್ರೆ ಮಾತ್ರ ಫಸ್ಟ್ ಕ್ಲಾಸ್ ಬೆಳೆಯುತ್ತದೆ. ಕೆಂಪಣ್ಣಲ್ಲಿ ಬೆಳೆಯೋ ರೀತಿನೇ ಬೇರೆ, ನಾವು ಯಾವ್ದಾದ್ರು ವಿಗ್ರಹ ಮಾಡಬೇಕಾದ್ರೆ ಯಾವ್ದೋ ಮಣ್ಣಲ್ಲಿ ವಿಗ್ರಹ ಮಾಡಿದ್ರೆ ಜೇಡಿ ಮಣ್ಣಲ್ಲಿ ಮಾಡಿದ್ರೆ ಬರೋ ಹಾಗೆ ಯಾವ್ದೋ ಹುತ್ತನ ಮಣ್ಣು ತಂದು ಮಾಡಿ ವಿಗ್ರಹ ಆಗದೇ ಇಲ್ಲ. ಅದು ಮರಳೆಯಿಂದ ಮಾಡಿ ಹೂವಿಂದ ಏನು ಆಗದೇ ಇಲ್ಲ. ಯಾಕಂದ್ರೆ ವೆರೈಟಿ ಇದೆ, ತಾರತಮ್ಯ ಭೇದ ಅಂದ್ರೆ ಎಲ್ಲ ಕಡೆ ಕಾಣ್ತಕ್ಕಂತ ಪದಾರ್ಥ. ಆಹಾರದಲ್ಲೂ ಭೇದ ಉಂಟು, ಯಾರು ಭೇದ ಇಲ್ಲ ಅಂತಾರೆ. ಹಾಗೆ ಎಲ್ಲರೂ ಯಾರು ಕೊಟ್ಟು ನೋಡಿ ಗೊತ್ತಾಗುತ್ತೆ, ಎಲ್ಲರೂ ಒಂದೇ ತಿನ್ನಕ್ಕಾಗೋದಿಲ್ಲ. ಅಡಿಗೆ ಯಾಕೆ ಇವತ್ತು ತುಂಬಾ ವೆರೈಟಿ ಯಾಕೆ ಮಾಡಿರ್ತಾರೆ ಗೊತ್ತೇನು? ಒಬ್ಬರು ಒಂದು ಲೇಕಿಂಗ್ ಇರುತ್ತೆ ತಿನ್ನಲಿ ಅಂತ ಹೇಳ್ಬಿಟ್ಟೆ ಅಷ್ಟೇ. ಎಲ್ಲ ಒಂದೇ ಲೇಕಿಂಗ್ ಇದ್ರೆ ಒಂದೇ ಮಾಡಿಬಿಡ್ಬೋದು. ಹಾಗಾದ್ರೆ ಅಲ್ಲೇ ಒಬ್ಬನಿಗೆ ಯಾವಾಗ ಒಂದೇ ಲೇಕಿಂಗ್ ಇರೋದಿಲ್ಲ, ಮತ್ತೆ ಹುಳಿ ತಿನ್ನೋತ್ತಿಗೆ ಅಲ್ಲೇ ಸಾರಬೇಕು ಶುರು ಆಗುತ್ತೆ. ಅಷ್ಟೊತ್ತಿಗೆ ಪಲ್ಯದ ಕಾಲನೇ ಬೇರೆ, ಸಾರಿನ ಕಾಲ ಅಲ್ಲೇ ಲೇಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೆಲ್ಲ ನಿಯಂತ್ರಣ ಮಾಡೋದು ಅಂದ್ರೆ ಸಾಧ್ಯ ಅಲ್ಲ. ಅದಕ್ಕೆಲ್ಲ ಸಾತ್ವಿಕ ರಾಜಸ ತಾಮಸ ಅಂತ ಇದೆ. ಸಾತ್ವಿಕ ಆಹಾರ ಹೀಗಿರುತ್ತೆ ಅಂತ ಹೇಳುತ್ತಾರೆ. ಎಂತ ಡೆಫಿನೇಷನ್ ಅದು ಅಂತ. ಆಯುಹು ಯಶಃ ಸತ್ವ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಹ. ಆಯುಷ್ಯ ಹೆಚ್ಚಬೇಕು, ನಾವು ತಿಂದ ಆಯುಷ್ಯ ಆರೋಗ್ಯಕ್ಕೆ ಆರೋಗ್ಯ ಬರಬೇಕು, ಆಯುಷ್ಯ ಬರಬೇಕು, ಸುಖ ಆಗಬೇಕು, ಸಂತೋಷ ಆಗಬೇಕು, ರೋಗ ಹೋಗಬೇಕು ಅಂತ ಆಹಾರವನ್ನ ಸಾತ್ವಿಕ ಆಹಾರ ಅಂತ ಕರೀತಾರೆ. ಎಷ್ಟು ವ್ಯಾಪಕವಾದ ಪರಮಾತ್ಮ ರಕ್ಷಣೆ ಕೊಟ್ಟಿದ್ದಾನೆ. ಯಾವುದನ್ನು ತಿಂದ್ರೆ ಆಯುಷ್ಯ ಬೆಳೆಯುತ್ತೋ, ಆರೋಗ್ಯ ವೃದ್ಧಿಯಾಗುತ್ತೋ, ಮನಸ್ಸಿಗೆ ಹಿತ ಅನಿಸುತ್ತೋ, ಮನಸ್ಸಿಗೆ ವಿಶೇಷವಾದಂತಹ ಸುಖಶಾಂತಿಗಳು ಸಿಗುತ್ತೋ ಅಂತ ಆಹಾರ ತಿನ್ಬೇಕು ಹೊರತು ಕಂಡ ಆಹಾರ ತಿನ್ಬೇಡಿ. ಮಧ್ಯ ಮಾಂಸಗಳು ಏನವೆಲ್ಲ ಕೂಡ ಮಧ್ಯ ಕುಡಿದ್ರೆ ಸ್ವಲ್ಪ ಒಡರುತ್ತೆ, ಕಿರುತ್ತಿರ್ತಾನಾಗ್ಲೇನು, ಮೇಲೆ ಎಚ್ಚರಣೆ ಇರೋದಿಲ್ಲ ಅವನಿಗಾಗ್ಲೇನು, ಮೈ ಮರೆತು ಬಿಡ್ತಾನೆ. ಜ್ಞಾನ ಕೂಡ ಆಹಾರ ತಿನ್ಬೇಕೆ ಹೊರತು ಜ್ಞಾನ ಮರೆಸೋ ಆಹಾರ ತಿನ್ನಬಾರದು. ಇನ್ನು ಅತಿ ಆಗೋದನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳುತ್ತಾರೆ. ಅತಿ ಉಷ್ಣ, ಅತಿ ಶೀತ, ಅತಿ ತಣ್ಣಗಿರೋದು ಫ್ರಿಜ್ನಿಂದ ಬಂದು ಅದೇ ಅನಾಹುತ ಶುರುವಾಗಿತ್ತು. ಅತಿ ತಣ್ಣನ್ ಕೆಲವು ನೀರು ಕುಡಿ, ತಣ್ಣನ್ ನೀರು ಕುಡಿತಾರೆ, ತಪ್ಪದು ಒಂದು. ಅತಿ ಬಿಸಿ ಎಷ್ಟು ತಪ್ಪು, ಅತಿ ತಣ್ಣಗಿರೋದು ಹಾಗೆ ತಪ್ಪು. ಇವತ್ತು ಅನೇಕ ರೋಗ ಬರಲಿಕ್ಕೆ ಏನು ಕಾರಣ ಆಯ್ತು ಅಂದ್ರೆ ಆಹಾರ ಕ್ರಮನೇ ಫಸ್ಟ್ ರೀಸನ್ ಆಯ್ತು. ಅವನು ಎಲ್ಲ ನಾವು ಪ್ರಕೃತಿ ವಿರುದ್ಧವಾಗಿ ನಡ್ಕೋತಾ ಇರುತ್ತೆ. ಆ ಕಾಲಕ್ಕೆ ಪರಮಾತ್ಮ ಯಾತಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಆ ಕಾಲಕ್ಕೆ ನೀರು ಹೇಗಿರಬೇಕು ಹಾಗಿರುತ್ತೆ, ಅದು ಹಾಗೆ ಕುಡಿಯಿರಿ. ಡೈರೆಕ್ಟ್ ಆಗಿ ಬಾಡಿಗೆ ಅದೇ ಬೇಕಾದ್ತು. ಇದು ತಣ್ಣಗೆ ಮಾಡಿಬಿಟ್ರೆ ಓವರ್ ವರ್ಕ್ ಆಗುತ್ತೆ, ಅದ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಈಗ ಶೀತ ಜಾಸ್ತಿ ಆಗಿಬಿಟ್ರೆ ಬಾಡಿ ಇರಲಿಕ್ಕಾಗೋದಿಲ್ಲ, ಓವರ್ ವರ್ಕ್ ಮಾಡ್ಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ಅವೆಲ್ಲ ಕೂಡ ನಾರ್ಮಲ್ ಟೆಂಪರೇಚರ್ 96.4 ಬರ್ಬೇಕಲ್ಲ, ಓವರ್ ವರ್ಕ್ ಮಾಡ್ಬೇಕಾಗ್ತದೆ. ಬಿಸಿ ಕೊಡಬೇಕು ಜಾಸ್ತಿ ಆಯ್ತಲ್ಲ, ಮತ್ತಷ್ಟು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಈ ತರ ಎಲ್ಲ ಪರಮಾತ್ಮ ಅರೇಂಜ್ಮೆಂಟ್ ಮಾಡಿದ್ದಾನೆ. ಟು ಸಂಡರ್ಸ್ಟ್ಯಾಂಡ್ ನಡೆಯುತ್ತೆ. ತುಂಬಾ ಹೆಚ್ಚಾದ ಫೇಲ್ ಆಗಿಬಿಡುತ್ತೆ, ಸಿಸ್ಟಮ್ ಫೇಲ್ ಆಯಿತು ಅಂದ್ರೆ ಕತ್ತೆ ಬೀದಿತ್ತು. ಸಿಸ್ಟಮ್ ಫೇಲ್ ಆಗಬಾರದು. ಆದ್ದರಿಂದ ಯಾವಾಗಲೂ ಅದಕ್ಕೆ ಅನುಕೂಲವಾಗ ಮಾಡಿದರೆ ಪೂರ್ಣಾಯುಷ್ಯ ಬದುಕ್ತಾನೆ, ಪೂರ್ಣಾರೋಗ್ಯ ಹೊಂದು ಬದುಕ್ತಾನೆ. ಇಲ್ಲದೆ ಹೋದರೆ ಅಲ್ಪಾಯುಷ್ಯ, ವಿಚಿತ್ರ ರೋಗ ರುಚನೆಗಳಿಂದ ಹಾಳಾಗ್ತದೆ. ಅದಕ್ಕೆ ಹೇಳುತ್ತಾರೆ ಆ ರೀತಿ ಮಾಡಿದಾಗ ಆಗೋದೇನು, ದುಃಖ ಆಮಯಪ್ರದಾಹ ಆಹಾರಾಹ ರಾಜಸಸ್ಯ ಇಷ್ಟಾಹ ದುಃಖ ಶೋಕ ಆಮಯಪ್ರದಾಹ. ತಿನ್ಬೇಕಾದ್ರೆ ದುಃಖ, ಆಮೇಲೆ ದುಷ್ಪರಿಣಾಮ, ಅದನ್ನು ನೋಡಿದ್ರೆ ರೋಗ, ಫಲಿತಾಂಶ ನಾಶ. ಈ ಗುಂಪು ಹೋಗಿಬಿಡುತ್ತಾನೆ. ಆದ್ದರಿಂದ ಆಯುಷ್ಯ ಆರೋಗ್ಯವನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂತಹ ಆಹಾರ ತಿನ್ನ ಜನರಲ್ಲ ಹೇಳಿಬಿಟ್ಟು ಸ್ಮೃತಿಗಳಲ್ಲೆಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಯಾವುದರಲ್ಲಿ ಏನಿದೆ. ಡಾಕ್ಟರ್ ಈ ವಿಟಮಿನ್ ಕಡಿಮೆ ಇದೆ ಕೊಡಿ ಎಂದು ಬಿಡ್ತಾರೆ. ಆಹಾರ ತಗೋಬೇಕಾದ್ರೆ ಅವನು ಹೇಳ್ತಾನೆ ಯಾವ್ದ್ರಲ್ಲಿ ಯಾವ ವಿಟಮಿನ್ ಜಾಸ್ತಿ ಇದೆ ಅಂತ ಆಹಾರ ತಗೊಂಡಿ ಆಮೇಲೆ ಹೇಳ್ತಾರೆ. ಬೇಕಾಗಿರೋ ವಿಟಮಿನ್ ಯಾವ್ದು ರೆಕಮೆಂಡ್ ಮಾಡಬೇಕು, ಅದು ಯಾವ್ದ್ರಲ್ಲಿ ಇರುತ್ತೆ ಆಮೇಲೆ ಹುಡುಕಬೇಕು ಆ ತರ. ಅಷ್ಟು ಹೇಳಿ ಯಾತಯಾಮಂ ಗತರಸಂ ಪೂತಿ ಪರಿಶಿತಂಚಯತ್ ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಎಂಜಲು ಹಳಸಿದ್ದು, ದುರ್ವಾಸನೆ ಬರೋದು, ಇನ್ನೊಬ್ಬರು ತಿಂದು ಬಿಟ್ಟಿದ್ದು, ಯಾಮ ಕಳೆದಿದ್ದು, ಎಲ್ಲ ತಾಮಸ ಆಹಾರಗಳು. ಅದರಿಂದ ಆಯುಷ್ಯ ಭಾರಿ ಕ್ಷೀಣವಾಗುತ್ತೆ, ಆರೋಗ್ಯ ಕ್ಷೀಣವಾಗಿ. ಇವತ್ತಿನ ಆಹಾರ 90% ತಾಮಸ ಆಹಾರನೇ. ಅದು ಬೆಳಿಬೇಕಾದ್ರೇ ಏನೇನು ಆಗಿ ಬಯಸಿರ್ತಾರೆ, ಕ್ರಿಮಿನಾಶಕ ಬಯಸಿರ್ತಾರೆ. ಕ್ರಿಮಿ ಸಾಯುತ್ತೋ ಬಿಡುತ್ತೋ, ತಿಂದವನಂತೂ ಸಾಯ್ತಾನೆ. ಆ ರೀತಿ ಇರುತ್ತೆ. ಕ್ರಿಮಿಗಿಂತ ಜನರು ಸಾಯೋದೇ ಜಾಸ್ತಿ. ಅದಕ್ಕೆ ಎಷ್ಟೋ ತಮಾಷೆ ಮಾಡ್ತಿರ್ತಾರೆ. ನಮ್ಮ ಜನಸಂಖ್ಯೆ ಈಗ ಇಷ್ಟಿದೆ, 50 ವರ್ಷಗಳ ಅಷ್ಟಿತ್ತು, 20 ಇಷ್ಟಿತ್ತು, ಮುಂದೆ ಎಷ್ಟಾಗುತ್ತೆ ಲೆಕ್ಕ ಆಗ್ತಾ ಹೋಗ್ತಾರೆ. ಅಂದ್ರೆ ಈ ರೀತಿ ಬೆಳೀತಾ ಹೋಗ್ಬಿಟ್ರೆ ಈಗ 100 ಕೋಟಿ ಇದೆ, ಇನ್ನು 10 ವರ್ಷಕ್ಕೆ 200 ಕೋಟಿ ಆಗಬಹುದು, 30 ವರ್ಷಕ್ಕೆ 300 ಕೋಟಿ ಆಗುವುದು ಯೋಚನೆ ಮಾಡ್ತಾ ಇರ್ತಾರೆ. ಸೈನ್ಸಿಸ್ಟ್ ಹೇಳ್ತಾರೆ 300 ಕೋಟಿ 400 ಕೋಟಿ ಆಗೋದು ಬೇಡ, 100 ಕೋಟಿ 1 ಕೋಟಿ ಆಗದೆ ಹೋದ್ರೆ ಸಾಕಾಗಿದೆ, ಯಾರ ತಿಂದು ತಿಂದು ಅಂತ ಹೇಳ್ತಾರೆ. ಯಾರ ತಿನ್ನೋದ್ರಿಂದ ಮನುಷ್ಯ ಬದುಬೇಗ ಸಾಯ್ತಾ ಇದ್ದಾನೆ. ಆದ್ರಿಂದ ಅಷ್ಟೇ ಅಲ್ಲ, ಇವನು ಸಾಯ್ತಾನೆ ಅಷ್ಟೇ ಅಲ್ಲ, ಇವನ ಸಂತಾನ ಕೂಡ ಬದುಕೋ ಸಂತಾನ ಆಗೋದಿಲ್ಲ, ಬಲುಬೇಗ ನಾಶ ಹೊಂದಿಬಿಡುತ್ತೆ. ಆದ್ದರಿಂದ ಅದು ಕಲಿಯುಗದ ಕೊನೆಗೆ ಆಯುಷ್ಯ ಎಷ್ಟು ಗೊತ್ತೇನು, 20 ವರ್ಷ ಅಂತಷ್ಟೇ. 20 ವರ್ಷಕ್ಕೆ ಸತ್ಮಾನೋತ್ಸವ ಮಾಡ್ಕೋಬೇಕು ಅವನು, 15 ವರ್ಷಕ್ಕೆ ಷಷ್ಟಿಯಬ್ದ ಇದ್ದಾಗಲೇಕ್ಕಾಗಲೇ, 14 ರಿಟೈರ್ ಆಗುತ್ತೆ, 14 ವರ್ಷಕ್ಕೆ ರಿಟೈರ್ಮೆಂಟ್ ಆಗಲೇ, 5ಕ್ಕೆ ಕೆಲಸಕ್ಕೆ ಸೇರಬೇಕು. ಈ ರೀತಿ ಇರ್ತಾನೆ ಅಂತ ಮನುಷ್ಯ. ಆಗ 5 ವರ್ಷದ ಹುಡುಗಿ ಹೆರ್ತಾಳೆ ಅಂತ ಹೇಳಿದ್ರೆ ಡೆಲಿವರಿ ಆಗ್ತದೆ, 5 ವರ್ಷಕ್ಕೆ ಮಕ್ಕಳು ಹೆತ್ತು ಬಿಡ್ತಾರೆ. 20 ವರ್ಷ ಸಾಯ್ಬೇಕಾದ್ರೆ ಅಷ್ಟೆಲ್ಲ ಆಗ್ಬೇಕಲ್ಲ, ಈ ಪ್ರೋಸೆಸ್ ಈ ರೀತಿ ನಡೆಯುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಈ ರೀತಿ ಆಹಾರದಲ್ಲಿ ಪೊಲ್ಯೂಟ್ ಆಗ್ತಾ ಆಗ್ತಾ ಹೋದಂತೆ ಅವೆಲ್ಲ ದೇಹ ಸಿಸ್ಟಮೇ ಕಡಿಮೆ ಆಗ್ತಾ ಬರುತ್ತೆ, ಎತ್ತರ ಎಲ್ಲ ಕಡಿಮೆ ಆಗಿಬಿಡುತ್ತೆ, ದೊಡ್ಡ ದೊಡ್ಡ ಎತ್ತುಗಳು ಹಸುಗಳೆಲ್ಲ ಕೂಡ ಚಿಕ್ಕ ಚಿಕ್ಕ ಆಡುಗಳು ಒಡನೆ ಓಡಾಡ್ತಾ ಇರ್ತಂತೆ ಅಷ್ಟೇ. ಎಲ್ಲ ಕಡೆ ಲೀಪುಟ್ ಸಾಗಾಗ್ತಾರಂತೆ, ಮನುಷ್ಯ ಬರ್ತಾ ಬರ್ತಾ ಲೀಪುಟ್ ಸಾಗಾಗ್ಬಿಡ್ತಾರೆ, ಎಲ್ಲ ರೆಡೀಸ್ ಆಗ್ತಾ ಹೋಗುತ್ತೆ ಅವನಿಗೆ. ಆಹಾರ ದುಷ್ಪರಿಣಾಮವನ್ನ ಭಗವದ್ಗೀತೆ ಆ ರೀತಿ ಸೂಚನೆ ಮಾಡಿ ಹೇಳ್ತಾ ಉಂಟು. ದಾನದಲ್ಲಿ ಮೂರು ವಿಧ, ಯಜ್ಞದಲ್ಲಿ ಮೂರು ವಿಧ, ಸುಖದಲ್ಲಿ ಮೂರು ವಿಧ, ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಸುಖದ ವಿಚಾರ ಈ ಅಧ್ಯಾಯದಲ್ಲಿ ಬರುತ್ತೆ ಮುಖ್ಯವಾಗಿ. ಯಜ್ಞದಲ್ಲಿ ಮೂರು ವಿಧ, ದೇಶೇ ಕಾಲೇ ತಥಯ ಪಾತ್ರೇ ತದ್ದಾನಂ ಸಾತ್ವಿಕಂ ಸ್ಮೃತಂ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿನೇ. ಎಷ್ಟು ದಾನದಲ್ಲಿ ವ್ಯತ್ಯಾಸ, ಕೊಡೋ ವಸ್ತು, ಕೊಡೋ ಜಾಗ, ಕೊಡೋದು ಹೆಂಡ, ಅದು ಕ್ಲಬ್ನೊಳಗೆ, ಅದು ಅಮಾವಾಸ್ಯ ದಿವಸ, ಎಷ್ಟು ಪುಣ್ಯ ಲೆಕ್ಕ ಹಾಕಿ ನೋಡಿದಂತೆ. ಏನು ಕುಡಿಯೋ ಕೊಡುಕ, ಐ ಕ್ಲಾಸ್ ಕೊಡುಕವು, ಕೊಟ್ಟವನ ಗತಿ ಏನು, ತಗೊಂಡವನ ಗತಿ ಏನು? ಒಳ್ಳೆ ದೇವಸ್ಥಾನ ಉಡುಪಿಯೋ ತಿರುಪತಿಯೋ ಬದರಿಯೋ ಶ್ರೀರಂಗದಂತ ಕ್ಷೇತ್ರವೋ, ಅಲ್ಲಿ ದಾನ ಕೊಡತಕ್ಕಂದು ಕೊಡತಕ್ಕಂಥ ವ್ಯಕ್ತಿ ತಗೊಳ್ಳೋನು ಭಾರಿ ಭಾರಿ ದೊಡ್ಡ ಜ್ಞಾನಿ. ಕಾವೇರಿ ತೀರ, ರಂಗನಾಥನ ಸನ್ನಿಧಾನ, ಉಡು ಕೃಷ್ಣನ ಸನ್ನಿಧಾನ ಅಂತಲ್ಲಿ ಕೊಟ್ಟರೆ ದಾನ ಎಷ್ಟು ಮಲ್ಟಿಪ್ಲೈ ಆಗೋದು ಯೋಚನೆ ಮಾಡುತ್ತೆ. ಅಭಿವೃದ್ಧಿ ಆಗಬೇಕು. ಈ ಪಾಪವಾಗದ್ದಾದ್ರೆ ದುಡ್ಡಾರ ಇರ್ತಾರ ತಗೊಂಡ್ಬಿಡ್ತಾನೆ ತಕ್ಷಣ, ಎಲ್ಲಿ ಬೆಳೀತಾ ಹೋಗ ಅವ್ರು ಹೇಳ್ತಾ ಏನು ಕಾಸು ಹಾಕಿರ್ತಾರೆ ನಮ್ಗೆ ನೋಡಿ ಇಷ್ಟು ನಮಗಿದೆ ಅಂತ ಹೇಳಿಬಿಟ್ಟು ಅಂತಲ್ಲಿ ಹಾಗೆ ಇನ್ವೆಸ್ಟ್ ಮಾಡ್ತಾನಲ್ಲ ಆತ. ಸತ್ಪಾತ್ರ ದಾನ ಅಂದ್ರೆ ಒಂದೇ ಸೇಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ದಾನ ಅಂದ್ರೆ ಲೂಸಿಂಗ್ ಅಲ್ಲ, ಅದು ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಇನ್ವೆಸ್ಟ್ ಮಾಡಬೇಕಾದ್ರೆ ಅರ್ಹತೆ ಇದ್ದವನಲ್ಲಿ ಮಾಡಬೇಕು, ಇಲ್ಲ ಹೋದ್ರೆ ನಾಶವಾಗಿ ಹೋಗ್ತಾನೆ, ಎಲ್ಲ ಪಟ್ಟಿ ಕೊಡ್ತಾ ಹೋಗ್ತಾನೆ. ಅರ್ಜುನ ಕೊನೆಗೆ ಹೇಳ್ತಾನೆ, ಅಶ್ರದ್ಧಯ ಹುತಂ ಜಪ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಕೊನೆಯ ಮಾತದು ಒಂದು, ಹೋಮ ಮಾಡಲಿ, ದಾನ ಮಾಡಲಿ, ಯಜ್ಞ ಮಾಡಲಿ, ತಪಸ್ಸು ಮಾಡಲಿ, ಅದಕ್ಕೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಅಂಧಶ್ರದ್ಧೆ ಆಗಬಾರದು, ಕುರುಡ ನಂಬಿಕೆ ಆಗಬಾರದು, ಸಾತ್ವಿಕ ಶ್ರದ್ಧೆ ಆಗಬೇಕು. ಆ ರೀತಿ ಮಾಡಿದರೆ ಅವನು ಸುಖವಾಗಿರ್ತಾನೆ. ಇಲ್ಲದೆ ಹೋದರೆ ನಚ ತತ್ಪ್ರೇತ್ಯ ನೋ ಇಹ, ಅದು ಸತ್ಮೇಲೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲೂ ಹೋಯ್ತು, ಅಲ್ಲೂ ಹೋಯ್ತು, ಉಪಯೋಗ ಇಲ್ಲ. ಸಾತ್ವಿಕ ಶ್ರದ್ಧೆಗಷ್ಟೇ ಮಹತ್ವ ಅಂತ ಹೇಳಿದಾಗ ಆಗ ಅಲ್ಲಿ 17ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೆಸರು. ನಿನ್ನ 18ನೇ ಅಧ್ಯಾಯ ಪ್ರಾರಂಭವಾಗಬೇಕು. ಅರ್ಜುನ ಪ್ರಶ್ನೆ ಕೇಳುತ್ತೆ, ಅರ್ಜುನ ಪ್ರಶ್ನೆ ಒಂದೇ, ಈಗ ಇಡೀ ಅಧ್ಯಾಯ ಪೂರ್ತಿ ಅದಕ್ಕುತ್ತರ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ಜಾಗಸ್ಯ ಚ ಋಷಿಕೇಶ ಕೃತಕ್ಕೇಶಿ ನಿಷೂದನ. ಅರ್ಜುನ ಪ್ರಶ್ನೆ ಇದೆ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ. ಮಹಾಬಾಹೋ ಮಹಾವೀರನಾದ ಕೃಷ್ಣ, ಸನ್ಯಾಸಸ್ಯ ತತ್ವ ವೇದಿತುಂ ಇಚ್ಛಾಮಿ. ಸನ್ಯಾಸ ಅಂದ್ರೆ ಏನು ಎಂಬುದನ್ನ ಸರಿಯಾಗಿ ತಿಳ್ಕೊಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ತತ್ವ ಅಂದ್ರೆ ಸರಿಯಾದ ಜ್ಞಾನ. ಸನ್ಯಾಸ ನಾವೇನು ತಪ್ಪು ಜ್ಞಾನ ಉಂಟು, ಕಾವ್ಯಚಾಚಂದ್ರೆ ಸನ್ಯಾಸಿ, ಬೀಡಿ ಸೇರಿದ್ರೆ ಸನ್ಯಾಸಿ, ಉತ್ತರ ಭಾರತಕ್ಕೂ ಬರೀ ಬೀಡಿ ಸೇರಿದ್ರೆ ಬಿಟ್ಟಿರ್ತಾರೆ, ಬೆಂಗಿ ಸೇರಿದ್ರೆ ದೊಡ್ಡ ಸನ್ಯಾಸಿ ಅಂತ ಅರ್ಥ. ಹಾಗೆಲ್ಲ ಅಲ್ಲ, ಸನ್ಯಾಸ ಅಂದ್ರೆ ಏನು ಅದನ್ನ ತಿಳ್ಕೋಬೇಕಾಗಿದೆ ಈ ಮಧ್ಯೆ. ಆಮೇಲೆ ತ್ಯಾಗಸ್ಯಚ ಋಷಿಕೇಶ, ತ್ಯಾಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಅವನ್ನ ಸರಿಯಾಗಿ ಕೃಷ್ಣ ಪ್ರತ್ಯೇಕ ಪ್ರತ್ಯೇಕವಾಗಿ ಬಿಡಿಸಿ ಬಿಡಿಸಿ ಹೇಳು, ನಾ ತಿಳ್ಕೊಳ್ಬೇಕಾಗಿದೆ ಈ ಒಂದು ಪ್ರಶ್ನೆಗೆ. ಇದು ಒಂದು ಪ್ರಶ್ನೆ, ಇರೋದು 78 ಶ್ಲೋಕ, ಒಂದು ಶ್ಲೋಕ ಪ್ರಶ್ನೆ, 77 ಶ್ಲೋಕ ಉತ್ತರ. ಅದಕ್ಕೆ ಅಲ್ಲಿಗೆ ಕೃಷ್ಣಾರ್ಪಣ ವಸ್ತು ಭಗವದ್ಗೀತೆ ಮುಕ್ತಾಯವಾಗ್ತಾ ಇದೆ. ಅಂತೂ 18 ಸ್ಟಾರ್ಟ್ ಮಾಡಿದ್ದಾಯ್ತು, ಮೂರೇ ದಿವಸಕ್ಕೆ 18 ಸ್ಟಾರ್ಟ್ ಆಯ್ತು. ಆದ್ದರಿಂದ ಇನ್ನ ಮುಂದೆ ಒಂದು ನಿಮ್ಮ ದಿವಸಗಳಿದೆಯಲ್ಲ, ಆದ್ರೆ ಪ್ರತಿ ಶ್ಲೋಕ ಕೂಡ ಇಷ್ಟೊತ್ತು ಕೂಡ ಸಾರಾಂಶ ಅಷ್ಟೇ ಹೇಳಿದ್ದು ಅಧ್ಯಾಯಗಳದ್ದು. ಇನ್ನು ಮೇಲೆ ಪ್ರತಿ ಶ್ಲೋಕದಲ್ಲೂ ಭಗವಂತ ಪ್ರಶ್ನೆ ಹೇಗೆ ಉತ್ತರ ಕೊಡ್ತಾನೆ, ಇಡೀ ಭಗವದ್ಗೀತೆಯ ಒಟ್ಟು ಹೃದಯ ಏನು, ಒಟ್ಟು ತಾತ್ಪರ್ಯ ಏನು ಅನ್ನೋದನ್ನು ಭಗವಂತ ತಿಳಿಸಿಕೊಡ್ತಾನೆ. ಅದನ್ನು ವಿಸ್ತಾರವಾಗಿ ನೋಡೋಣ ಮುಂದಿನ ದಿವಸಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಮನವಾಚ ನುಲಾಂ ಪ್ರಸುಪ್ತಾಂ ಸಂಜೀವಯತ್ಯಶಿಲಶಕ್ತಿಹರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ತಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂದ್ಯುತಾರ್ಥಂ ವಚಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪವಿತ್ರವಾದ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ 17ನೇ ಅಧ್ಯಾಯದ ಕೊನೆಗೆ ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ರ ಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥಾ ಸಚ್ಛಬ್ಧ ಪಾರ್ಥ ಯುಜ್ಯತೆ. ಅರ್ಜುನ ಸತ್ ಎಂಬುದಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳ್ತಾ ಇದ್ದಾನೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ರ ಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥಾ ಸಚ್ಛಬ್ಧ ಪಾರ್ಥ ಯುಜ್ಯತೆ. ಸತ್ ಶಬ್ದಕ್ಕೆ ಸದ್ಭಾವ ಇರುವಿಕೆ ಅಂತ ಅರ್ಥ, ಸಾಧುಭಾವ ಒಳ್ಳೆಯತನ ಅಂತ ಅರ್ಥ, ಮತ್ತು ಪ್ರಶಸ್ತೇ ಕರ್ಮಣಿ ತಥ ಶ್ರೇಷ್ಠವಾದ ಕರ್ಮ ಅಂತ ಅರ್ಥ. ಇರುವಿಕೆ ಒಳ್ಳೆಯ ಒಂದು ಒಳ್ಳೆಯತನ, ಒಳ್ಳೆಯ ಕರ್ಮ, ಅದರ ಜೊತೆಗೆ ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಸದಾಕಾಲ ಯಜ್ಞ ದಾನ ತಪಸ್ಸುಗಳನ್ನು ಮಾಡಿಕೊಂಡಿದ್ರೆ ಅವನು ಸತ್ಸ್ಥಿತಿಯಲ್ಲಿದ್ದಾನೆ ಅಂತ ಅರ್ಥ, ಸತ್ಸ್ಥಿತಿಯಲ್ಲಿದ್ದಾನೆ. ಕರ್ಮಚೈವ ತದರ್ಥೀಯಂ ಸದಿತ್ತೇ ವಾಧಿಧೀಯತೆ. ಭಗವಂತನನ್ನು ಕುರಿತು ಮಾಡತಕ್ಕಂಥ ಕರ್ಮಗಳಿಗೆಲ್ಲ ಸತ್ಕರ್ಮಗಳು ಅಂತ ಕರೀತಾರೆ. ಈಗ ಸತ್ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಭಗವಂತ ಹೇಳ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಪುರುಷ ನೋಡಿ, ಒಂದು ವಸ್ತು ಸತ್ ಅಂದಾಗ ಇರೋದು ಅಂತ ಅರ್ಥ, ಸತ್ಪುರುಷ ಅಂತ ಹೇಳಿದಾಗ ಒಳ್ಳೆಯದು ಅಂತ ಅರ್ಥ. ಈಗ ಸತ್ ಆಯಿತು ಅಂತ ಕೇಳಿದರೆ ಹುಟ್ಟಿತು ಅಂತ ಅರ್ಥ. ಸತ್ಸ್ಥಿತಿಯಲ್ಲಿದ್ದಾನೆ ಅಂದರೆ ಯಜ್ಞ ದಾನ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಕೊನೆಗೆ ಸತ್ ಅಂದರೆ ಭಗವಂತನ ಪ್ರೀತಿಗೋಸ್ಕರವಾಗಿ ಕಾರ್ಯಗಳನ್ನು ಮಾಡ್ತಾನೆ. ಈ ರೀತಿ ಇದ್ದಾಗ ಅವನು ಎಲ್ಲ ರೀತಿಯಲ್ಲೂ ಇದ್ದರೆ ಸಜ್ಜನ ಅಂತಕ್ಕಂಥ ಹೆಸರು ಸಾರ್ಥಕವಾಗುತ್ತೆ. ಈ ರೀತಿ ಇಲ್ಲದೆ ಹೋದರೆ ಅಶ್ರದ್ಧೆಯ ಹುತಂ ಜಪ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಈ ರೀತಿ ಇಲ್ಲದೇನೆ ಅಶ್ರದ್ಧಯ ಸಾತ್ವಿಕ ಶ್ರದ್ಧೆಯನ್ನು ಬಿಟ್ಟುಬಿಟ್ಟು ಏನೇನು ಮಾಡ್ತಾನೆ, ಹುತಂ ಹೋಮವನ್ನು ಮಾಡಿದರೆ, ತಪಸ್ತಪ್ತಂ ತಪಸ್ಸನ್ನು ಮಾಡಿದರೆ, ಕೃತಂಚಯತ್ ಏನೇನು ಮಾಡ್ತಾನೆ ಅದೆಲ್ಲವೂ ಕೂಡ ಅಸದಿತ್ಯುಚ್ಯತೆ ಪಾರ್ಥ. ಈ ಅಸತ್ ಶಬ್ದಕ್ಕೆ ಅರ್ಥ ಯಾತಕ್ಕೆ ಬೇಕು ಅಂದರೆ ಇದಕ್ಕೆ ಆಪೋಸಿಟ್ ಅಸತ್ ಅಂತ ಕರೆದಿದ್ದ. ಅಸತ್ ಅಸತ್ ಅಂತ ಅನಿಸೋದು ಯಾವಾಗ ಅಂದರೆ ಒಳ್ಳೆಯ ಶ್ರದ್ಧೆ ಇಲ್ಲದೆ ಹೋದರೆ, ಭಗವಂತನ ಪ್ರೀತಿಗೋಸ್ಕರ ಮಾಡದೆ ಹೋದರೆ, ಒಳ್ಳೆಯತನ ಇಲ್ಲದೆ ಹೋದರೆ, ಯಜ್ಞದಾನಾದಿಗಳನ್ನು ಮಾಡದೆ ಹೋದರೆ ಅದನ್ನು ಅಸತ್ ಅಂತ ಕರೀತಾರೆ. ಅಂಥ ಜೀವನವನ್ನು ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ತತ್ಪ್ರೇತ್ಯ ನೋ ತತ್ ತತ್ಪ್ರೇತ್ಯ ನೋ ಇಹ ನೋ. ಸತ್ ಮೇಲೂ ಕೆಲಸಕ್ಕೆ ಬರೋದಿಲ್ಲ, ಬದುಕಿದಾಗಲೂ ಉಪಯೋಗಕ್ಕೆ ಬರೋದಿಲ್ಲ. ಅಂದರೆ ಇಂಥ ಒಂದು ಅಸಜ್ಜೀವನ. ಸಜ್ಜೀವನ ಮೋಕ್ಷಕ್ಕೆ ಕಾರಣ, ಇಲ್ಲೂ ಸುಖಕ್ಕೆ ಕಾರಣ, ಪರಲೋಕದಲ್ಲೂ ಸುಖಕ್ಕೆ ಕಾರಣ. ಕಳ್ಳತನ ಸುಡುತನ ಏನು ಇಲ್ಲದೆ ಬದುಕ್ತಾನೆ. ಲೋಕದಲ್ಲೂ ಭಾರಿ ಗೌರವ ಅವನಿಗೆ, ಅವನು ಎಷ್ಟೇ ಭಾರಿ ಬಡವ ಇರಬಹುದು ಆದರೆ ಸತ್ಯ ಧರ್ಮಗಳ ಅನುಷ್ಠಾನದಲ್ಲಿ ಇದ್ದು ಇನ್ನೊಬ್ಬರಿಗೆ ಮೋಸ ವಂಚನೆಗಳನ್ನು ಮಾಡದೇನೆ ತನ್ಪಾಡಿ ತಾನು ಇದ್ದು ದೇವರ ಭಾರ ಹಾಕ್ಕೊಂಡಿದ್ರೆ ಒಳ್ಳೆ ಕೀರ್ತಿ ಗಳಿಸ್ತಾನೆ. ಅನಂತರ ಲೋಕದೊಳಗೆ ಒಳ್ಳೆ ಲೋಕಗಳಿಗೆ ಸೇರುತ್ತಾನೆ. ಇಹದಲ್ಲೂ ಸುಖ, ಪರದಲ್ಲೂ ಸುಖ. ಅದಿಲ್ಲದೆ ಹೋದರೆ ಲೋಕದಲ್ಲೂ ಬಯಸಿಕೊಳ್ತಾನೆ, ಅಯೋಗ್ಯ, ಏನು ಪ್ರಯೋಜನ ಇಲ್ಲ, ಸ್ವಾರ್ಥಿ, ಮೋಸಗಾರ ಅಂತ ಇಲ್ಲೂ ಬೈತಾರೆ. ಸತ್ ಮೇಲಂತೂ ಯವಲೋಕದಲ್ಲಿ ಭಯಂಕರ ಶಿಕ್ಷೆಗೊಳಗಾಗ್ತಾನೆ. ಆದ್ದರಿಂದ ಈ ಸತ್ ಜೀವನ ಇಹದಲ್ಲೂ ಸುಖಕ್ಕೆ ಕಾರಣ, ಪರದಲ್ಲೂ ಸುಖಕ್ಕೆ ಕಾರಣ. ಅಶ್ರದ್ಧೆಯ ಹುತಂ, ಅನೇಕರು ಆಶ್ಚರ್ಯ ಪಡಬೇಕು, ಹುತಂ ಇಂಥ ಹೋಮ ಹವನನೂ ಮಾಡ್ತಾರೆ ಏನು ಉಪಯೋಗ ಅಂತ ಕೇಳ್ತಾರೆ. ದೊಡ್ಡ ಯಜ್ಞ ಮಾಡ್ತಾರೆ, ಹೋಮ ಮಾಡ್ತಾರೆ, ದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಯಾತಕ್ಕೋಸ್ಕರ? ಮೋಸ. ಅದು ಒಳ್ಳೆಯತನಕ್ಕೋಸ್ಕರ ಅಲ್ಲ, ಬರೀ ಮೋಸಕ್ಕೋಸ್ಕರ ಮಾತ್ರ ಮಾಡ್ತಾರೆ. ಆದ್ದರಿಂದ ಇದನ್ನೆಲ್ಲ ಮಾಡಿಯೂ ಕೂಡ ಹೋಮ, ಯಜ್ಞ, ದಾನ, ತಪಸ್ಸು, ಜಪ ಇವೆಲ್ಲವನ್ನು ಮಾಡಿಯೂ ಕೂಡ ಒಬ್ಬ ವ್ಯಕ್ತಿ ದುಷ್ಟನಾಗಿರಬಹುದು. ಇದು ಯಾವುದನ್ನು ಮಾಡಿದರೆ ಭಾರಿ ಸಜ್ಜನಾಗಿರಬಹುದು. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶಿಷ್ಟವಾದ ಸಂದೇಶ ಇದೆ. ಮೇಲ್ನೋಟಕ್ಕೆ ಕಾಣೋದಕ್ಕೂ ಅವನು ಒಳಗಿನ ಶ್ರದ್ಧೆಗೂ ತುಂಬಾ ವ್ಯತ್ಯಾಸ ಉಂಟು. ಒಳಗಿನ ನಮಗೆ ಗೊತ್ತಾಗೋದಿಲ್ಲ, ಆದ್ದರಿಂದ ಪ್ರಾಮಾಣಿಕ ಜೀವನವನ್ನ ಗುರುತಿಸೋದು ಭಾರಿ ಕಷ್ಟ. ಇವತ್ತಂತೂ ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಕೆಟ್ಟದ್ದು ಉದ್ದೇಶದಿಂದ ಮಾಡೋ ಜನಗಳೇ ಹೆಚ್ಚಿರುತ್ತಾರೆ. ಇದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಭಗವದ್ಗೀತೆ ಯಾವ ಕಾಲಕ್ಕೂ ಕೂಡ ಅನ್ಯಾಯ, ವಂಚನೆ, ಭ್ರಷ್ಟಾಚಾರಗಳಿಗೆ ಅವಕಾಶವನ್ನು ಕೊಡೋದೇ ಇಲ್ಲ. ಪರಮಾತ್ಮ ಒತ್ತಿ ಹೇಳುತ್ತಾನೆ, ಇಲ್ಲೂ ಬಾರದ್ದು, ಅಲ್ಲಿಗೂ ಆಗದ್ದು, ಅಷ್ಟು ಅಸಜ್ಜೀವನ ಪ್ರಯೋಜನ ಇಲ್ಲ ಅಂತ ಕರೆದ. ಅಲ್ಲಿಗೆ 17ನೇ ಅಧ್ಯಾಯ ಮುಗಿದು ಶ್ರದ್ಧಾತ್ರಯ ವಿಭಾಗ ಯೋಗ ಅನ್ನೋ ಹೆಸರು ಬಂತದೆ. ಇನ್ನು ಮುಂದೆ 18ನೇ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆ, ಕೃಷ್ಣ ಸನ್ಯಾಸಸ್ಯ ಚ ಮಹಾಬಾಹೋ ತತ್ವ ಮಿಚ್ಛಾದಿ ವೇದಿತು ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶನಿಷು ಉದನ. ಭಗವದ್ಗೀತೆಯಲ್ಲಿ ಇವರಿಗೆ ಹೆಚ್ಚು ಬಳಕೆಯಾದ ಪದಗಳು ಅಂದರೆ ಒಂದು ಕಡೆಗೆ ದೇವರು, ಧರ್ಮ ಮೊದಲಾದವುಗಳು. ಇನ್ನು ಬದುಕಿನ ಬಗ್ಗೆ ಸನ್ಯಾಸ ತ್ಯಾಗ, ಸನ್ಯಾಸ ಮತ್ತು ತ್ಯಾಗಗಳನ್ನ ಭಗವಂತ ಉಪಯೋಗ ಮಾಡಿದ್ದಾನೆ. ನಮ್ಮ ಬದುಕಿಗೆ ಒಂದು ಸನ್ಯಾಸ ಇರಬೇಕು, ಒಂದು ತ್ಯಾಗ ಇರಬೇಕು. ಅರ್ಜುನ ಪ್ರಶ್ನೆ ಮಾಡುತ್ತಾನೆ, ಇವೆರಡನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾನು. ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಭಿ ವೇದಿತು, ಸನ್ಯಾಸದ ತತ್ವ ಏನು ಅಂತ ನಾನು ತಿಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ ಕೇಶನಿಷೂದನ. ಈ ತ್ಯಾಗ ಅಂದ್ರೆ ಏನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಅನೇಕರು ತ್ಯಾಗ ಅಂತ ತಿಳ್ಕೊಂಡ್ರೆ ಪಲಾಯನವಾದ ತ್ಯಾಗ ಅಂತ ತಿಳ್ಕೊಂಡ್ಬಿಡ್ತಾರೆ, ಅಥವಾ ಓಡೋಗ್ಬಿಡ್ತಾನೆ. ತ್ಯಾಗ ಅಲ್ಲ ಅದು, ಒಂದು ಅದೊಂದು ಮೋಸ ಅಂತಾನೆ ಹೆಸರದು. ತ್ಯಾಗ ಶಬ್ದ ಎಂಬುದು ಅತ್ಯಂತ ಶ್ರೇಷ್ಠವಾದ ಪದ. ತ್ಯಾಗದ ತತ್ವ ಏನು, ಸನ್ಯಾಸದ ತತ್ವ ಏನು ಅದನ್ನು ತಿಳಿಸ್ಬೇಕು. ನಿನ್ನೆ ಅಂತ ಕೇಳ್ತೇನೆ ಅಂದ್ರೆ ಸನ್ಯಾಸಸ್ಯ ಮಹಾಬಾಹೋ ತತ್ವ ಇಚ್ಛಾಮಿ ವೇದಿತು. ಮಹಾಬಾಹೋ, ನೀನು ಮಹಾವೀರ, ಒಂದು ಫಿಸಿಕಲಿ ಯು ಆರ್ ವೆರಿ ಸ್ಟ್ರಾಂಗ್. ಮತ್ತು ತ್ಯಾಗಸ್ಯತ ಹೃಷಿಕೇಶ ಪೃಥಕ್ ಕೇಶಿನಿಷೂದನ, ಹೃಷಿಕೇಶ ಕೇಶಿನಿಷೂದನ ಮಹಾಬಾಹೋ, ಮೂರು ವಿಶೇಷಗಳಿಂದ ಕೃಷ್ಣನನ್ನ ಪ್ರಾರ್ಥನೆ, ಮೂರು ಸಂಬೋಧನೆಗಳು. ಮಹಾಬಾಹೋ, ಬಹಳ ಫಿಸಿಕಲಿ ಭಾರಿ ಸ್ಟ್ರಾಂಗ್ ಇದ್ದೀಯಾದ್ದರಿಂದ ನಿನ್ನೆಲ್ಲ ನಾನು ಆಧರಿಸಬಹುದು. ಒಬ್ಬ ವ್ಯಕ್ತಿ ಎಷ್ಟೇ ತಿಳಿದಿದ್ರು ಕೂಡ ದೈಹಿಕವಾಗಿ ದುರ್ಬಲನಾಗಿದ್ರೆ ಅವನು ಎಲ್ಲ ಕಾಲಕ್ಕೂ ಪೂರ್ತಿ ಡಿಪೆಂಡಬಲ್ ಆಗೋದಿಲ್ಲ. ಅವನು ಹೇಳಬಹುದೇ ಹೊರತು ಫಿಸಿಕಲ್ ರಕ್ಷಣೆ ಕೊಡೋಕ್ಕಾಗೋದಿಲ್ಲ. ಕೃಷ್ಣ ಮಹಾಬಾಹು ಮತ್ತು ಹೃಷೀಕೇಶ, ಇದು ಇನ್ನು ಅನೇಕ ಸತ್ಯ ಬಂದಿದೆ. ಹೃಷೀಕಾಣಾಂ ಈಶಃ ಹೃಷೀಕೇಶ, ಹೃಷೀಕಾಣಾಂ ಈಶಃ. ಹೃಷೀಕಗಳಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಒಡೆಯನು, ಇಂದ್ರಿಯಗಳಿಗೆ ಪ್ರೇರಕ, ಇಂದ್ರಿಯಗಳಿಗೆ ನಿಯಾಮಕ. ಇನ್ಯಾರು ಮಾತನ್ನು ಹೇಳ್ಕೊಳ್ಳಾಗಿಲ್ಲ, ನಾವು ಉಳಿದವರ ಇಂದ್ರಿಯಗಳನ್ನು ಬಿಟ್ಬಿಡಿ, ನಮ್ಮ ಇಂದ್ರಿಯಗಳ ಮೇಲೆ ನನಗೆ ಹತೋಟಿ ಇಲ್ಲ. ಆದ್ದರಿಂದ ಎಲ್ಲರ ಇಂದ್ರಿಯಗಳ ಮೇಲೂ ಹತೋಟಿ ಇರೋನು, ತನ್ನ ಇಂದ್ರಿಯಗಳ ಮೇಲೂ ಹತೋಟಿ ಇರೋನು, ಎಲ್ಲ ಕಾಲಕ್ಕೂ ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿ ಇರೋನು ಅಂದ್ರೆ ಭಗವಂತ ಒಬ್ಬನೇ. ಅದಕ್ಕೆ ಋಷಿಕೇಶ ಅಂತ ಅವನ ಹೆಸರು. ಅನೇಕರು ಅರ್ಥ ಮಾಡಿಕೊಳ್ಳೋ ಬರೀ ಋಷಿಕೇಶ ಋಷಿಕೇಶ ಅಂದ್ಬಿಡ್ತಾರೆ, ಪಾಪ ಹೃ ಅನ್ನಕ್ಕೆ ಬರೋದಿಲ್ಲ, ಹೃ ಅಂದು ಬಿಡ್ತಾರೆ, ಋಷಿಕೇಶ ಆಗಿಬಿಡುತ್ತೆ. ಋಷಿಕೇಶ ಅನ್ನೋ ಬದರಿಗೆ ಹೋಗೋದು ಮುಂಚೆ ಬರೋದನ್ನೇ ಮೊದಲು ಋಷಿಕೇಶ ಸರಿಯಾಗಿ ಕರೀತಿದ್ರು, ಈಗೆಲ್ಲ ಋಷಿಕೇಶ ಅಂತ ಆಗಿಬಿಡ್ತಾರೆ. ಋಷಿಕೇಶ, ಕೇಶ ತಲೆಗೋದಲು, ಋಷಿಕೇಶ ಯಾವ್ದು ಋಷಿ ತಲೆಗೋದಲು ಇರೋ ಅದು ಅರ್ಥನೇ ಇಲ್ಲ ಅದಕ್ಕೆ. ಅಂದ್ರೆ ಒಳ್ಳೆ ಸಂಸ್ಕೃತ ಪದ ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿ ದೃಷ್ಟಾಂತ ಅದು. ಅದು ಋಷಿಕೇಶ ಅಲ್ಲ, ಅದು ಋಷಿಕೇಶ ಅನ್ನೋ ಶುದ್ಧವಾದ ಪದ. ಆದ್ದರಿಂದ ಋಷಿಕೇಶ ಸರ್ವೇಂದ್ರಿಯ ಪ್ರೇರಕ, ನಿನ್ನನ್ನು ಕೇಳ್ತಾ ಇದ್ದೇನೆ ಹೇಳು. ಮಹಾಬಾಹು ಋಷಿಕೇಶ, ಆದ್ರೆ ಅಪ್ಲೈ ಮಾಡ್ತೀವಿ ಅಂದ್ರೆ ಕೇಶಿ ನಿಷೂದನ, ಇನ್ನು ಕೇಶಿಯನ್ನು ಕೊಂದವನು ಅಂದ್ರೆ ಮಹಾವೀರನೇ ಸರಿ. ಉಪಯೋಗಿಸಿದ ದಾಖಲೆ ಬೇಕಲ್ಲ ಅಂದ್ರೆ ಕೇಶಿಯನ್ನು ಕೊಂದವನು. ಕೇಶಿಯ ಬಗ್ಗೆ ಕೇಳ್ತೇವೆ, ಕಂಸನ ಜೊತೆಗಿದ್ದವನು ಕೇಶಿಯವನು. ಕೇಶಿ ಅರಿಷ್ಟಾಸುರ ಮೊದಲಾದವರೆಲ್ಲ ಮಹಾಪಾಪಿಗಳು. ಆ ಕೇಶಿಯನ್ನೋನೇ ಕೃಷ್ಣನ ಮೇಲೆ ಸಂಹಾರಕ್ಕೋಸ್ಕರ ಹೊರಟು ಅಶ್ವರೂಪದಲ್ಲಿ ಬಂದಿದ್ದಂತೆ, ಕುದುರೆ ರೂಪದಲ್ಲಿ ಬಂದಿರ್ತಾನೆ. ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಕುದುರೆ ರೂಪದಲ್ಲಿ ಬಂದಾಗ ಕೃಷ್ಣ ಹೇಗೆ ಕೊಂದ ಅಂದ್ರೆ ನೋಡಿ, ಬರೀ ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ ಆ ಕೇಶಿ ನಿಷೋಧನ ಪದ ತಿಳಿಬೇಕೀಗ. ಅದು ತಿಳಿಬೇಕಾದ್ರೆ ಭಾಗವತ ಓದಬೇಕು, ಹರಿವಂಶ ಓದಬೇಕು, ಅದ್ರ ಗೊತ್ತಾಗೋದೇ ಇಲ್ಲ. ಬರೀ ಭಗವದ್ಗೀತೆ ಓದ್ತಾರೆ ಅಂತ ಯಾರು ಓದ್ತಾರೆ ಅವ್ರು ಎಷ್ಟೋ ವಿಷಯ ಮಿಸ್ಸಿಂಗ್ ಇದ್ರೊಳಗೆ, ಅರ್ಥ ಮಾಡ್ಕೊಳ್ಬೇಕಾಗೋದೇ ಇಲ್ಲ. ಆದ್ದರಿಂದ ಒಂದು ವಿಷಯ ಭಗವದ್ಗೀತೆ ಒಂದು ಅರ್ಥ ಆಗಬೇಕಾದ್ರೆ ಸಕಲ ಶಾಸ್ತ್ರಗಳ ಸಾರವಾದ್ದರಿಂದ ಅದರ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕು. ಕೇಶಿ ನಿಷೂದನ, ಅವನು ಹಯಗ್ರೀವ ಅನ್ನೋ ರಾಕ್ಷಸನೇ ಕೇಶಿಯಾಗಿ ಹುಟ್ಟಿರುತ್ತೆ. ಹಯಗ್ರೀವ ಅನ್ನೋದು ರಾಕ್ಷಸ ಬೇರೆ, ಭಗವಂತನ ರೂಪ ಬೇರೆ ಇದೆ ಹಯಗ್ರೀವ ಅಂತ ಹೇಳಿಬಿಟ್ಟು. ಈ ಹಯಗ್ರೀವ ರಾಕ್ಷಸನೇ ವೇದವನ್ನು ಕದ್ದೊಯ್ದಂತಹ ರಾಕ್ಷಸ. ಅವನನ್ನು ಭಗವಂತ ಮತ್ಸ್ಯ ರೂಪದಿಂದ ಸಂಹಾರ ಮಾಡಿದ್ದಾನೆ. ಮತ್ಸ್ಯ ರೂಪದಿಂದ ಹಯಗ್ರೀವ ಅಂತಕ್ಕಂಥ ರಾಕ್ಷಸನನ್ನ ಭಗವಂತ ಸಂಹಾರ ಮಾಡಿದ ಕಥೆ ಭಾಗವತ ಪುರಾಣದ ಅಷ್ಟಮ ಸ್ಕಂಧದ ಕೊನೆಯ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನು ಓದಿದರೆ ತಿಳಿಯುತ್ತಾನೆ. ಆ ಹಯಗ್ರೀವಾಸುರನೇ ಕೇಶಿಯಾಗಿ ಹುಟ್ಟಿರುತ್ತಾನೆ. ಅವನು ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಕಂಸದಿಂದ ಕಳಿಸಲ್ಪಟ್ಟು ಬಿಟ್ಟು ಕುದುರೆ ವೇಷದಲ್ಲಿ ಬರುತ್ತಾನೆ. ಕೃಷ್ಣ ಇನ್ನು ಕೃಷ್ಣನಿಗೆ 10 ತುಂಬಿದ್ದ ವರ್ಷ ಅದು, ವಯಸ್ಸು 10 ತುಂಬಿತ್ತು. ಕೃಷ್ಣನಿಗೆ ಬಂದು ಬಾಯಿ ತೆಗೆದು ಕೃಷ್ಣನ ಕಚ್ಚರಕ್ಕೆಂದು ಬಂದಂತೆ. ಕೃಷ್ಣ ಏನ್ ಮಾಡಿದನಂತೆ, ತನ್ನ ಕೈ ಅವನು ಬಾಯಿ ಇಟ್ಟು ಬಿಡ್ತಾನೆ, ತನ್ನ ಕೈಯನ್ನೇ ಬಾಯಿ ಇಟ್ಟು ಬಿಡ್ತಾನೆ. ಅವನು ಭಾರಿ ಖುಷಿಯಾಗಿಬಿಡುತ್ತೆ. ಇನ್ನೇನು ಈ ಕುದುರೆ ಅಂದ್ರೆ ಭಾರಿ ಸ್ಟ್ರಾಂಗ್ ಅದು. ಬಂದು ಕಚ್ಚರಕ್ಕೆ ಅಂತ ಕಚ್ಚರಕ್ಕೆ ಅಂತ ಹೋದರೆ ಕೃಷ್ಣ ಏನ್ ಮಾಡಿದನಂತೆ, ಕಚ್ಚಬೇಕಾದ್ರೆ ಏನ್ ಬೇಕು, ಜಾಗ ಬೇಕು, ಸ್ವಲ್ಪ ಫುಲ್ ಇಟ್ಕೊಂಡು ಕಚ್ಚಲಕ್ಕಾಗೋದಿಲ್ಲ. ಕೃಷ್ಣ ತನ್ನ ಕೈ ಬಿಡಿಸ್ತಾ ಹೋಗ್ಬಿಡ್ತಾನೆ. ಹಾಗೆ ಬೆಳೆಯುತ್ತೆ 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 ಬೆಳೆಯುತ್ತೆ, ಅದು ಹೊಟ್ಟೆಗಳಿಗೆಲ್ಲ ಹೋಗ್ಬಿಡುತ್ತೆ ಕೈ. ಅವನು ಕಚ್ಚಬೇಕಂತ ಹೋದ್ರೆ ಕಚ್ಚ ಬಿಡೋಲ್ಲ, ಗ್ರಿಪ್ಪ ಸಿಗೋದಿಲ್ಲ ಅವನಿಗೆ. ಅಷ್ಟೇ ಅಲ್ಲ, ಪೂರ್ತಿ ಹೊಟ್ಟೆ ಹಾಗೆ ಅವನು ಬರಸ್ತಾ ಇದ್ದಿರ್ತಾನೆ. ಕೃಷ್ಣ ಆಗಿಟ್ಟಾಗ ಪೂರ್ತಿ ನಾಶ ಆಗೋಗ್ಬಿಡುತ್ತಾನೆ. ವಿಶೇಷ ಇದು, ಒಂದು ವಾಮದ ರೂಪದಿಂದ ಕೃಷ್ಣ ತನ್ನ ಪಾದವೊಂದನ್ನೇ ಬೆಳೆಸ್ತಾನೆ, ಮೂರು ಲೋಕಕ್ಕೂ ಹರಡಿಸಿ ಬಿಡುತ್ತಾನೆ. ಅದು ಆ ಕಥೆ ನಮಗೆ ಗೊತ್ತು. ಇದು ಕೈಯೊಂದೇ ಬೆಳೆಸಿದ ಕಥೆ. ಇದು ಒಂದು ಕೈಯೊಂದೇ ಬೇಕಾದ್ರೆ ಬೆಳೆಸಬಲ್ಲ, ಕಾಲೊಂದೇ ಬೇಕಾದ್ರೆ ಬೆಳೆಸಬಲ್ಲ, ಏನೊಂದು ಬೇಕಾದ್ರೆ ಬೆಳೆಸಬಲ್ಲ. ಮನುಷ್ಯ ಹೊಟ್ಟೆ ಒಂದೇ ಬೆಳೆಸಕ್ಕೆ ಸಾಧ್ಯ ಇರೋದು, ಇನ್ನೇನು ಬೆಳೆಯಲಿಕ್ಕಾಗೋದಿಲ್ಲ. ಬೇಡ ಬೇಡ ಅಂದ್ರೆ ಬೆಳೆದೋಗ್ಬಿಡುತ್ತೆ. ಇದು ಆಶ್ಚರ್ಯ. ಭಗವಂತ ಅದೊಂದು ಬೆಳೆಸೋದಿಲ್ಲ ಅಂತ, ಇದು ಭಾರಿ ವಿಶೇಷ. ತನೂಧರ ಅಂತ ಭಗವಂತನ ಹೆಸರು. ಅವನ ಅನಂತರದಲ್ಲಿದ್ದು ಅಷ್ಟು ನೋಡಬೇಕಾದ ತೆಳ್ಳಗಿರುತ್ತೆ. ಅದು ದೇವರ ವಿಶಿಷ್ಟವಾದ ಸಾಮರ್ಥ್ಯ. ಉದರಂ ಚಿಂತನೀಶಸ್ಯ ತನುತ್ತೇ ಪ್ರಖಿಲಂ ಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಿತಯ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಭಗವಂತನ ಉದರದಷ್ಟು ತೆಳಗೆ ಜಗತ್ತಿನಲ್ಲಿ ಯಾರ ಹೊಟ್ಟೆನೋ ಅಷ್ಟು ತೆಳಗೆ ಇಲ್ಲ. ಅದು ಭಗವಂತನ ವಿಶಿಷ್ಟವಾದ ಹಿರಿಮೆ ಅಂತ ಹೇಳಿದ್ರು. ಇದು ಕೇಶಿ ನಿಷೂದನ ಶಬ್ದದ ಅರ್ಥ. ಸೂದನ ನಿಷೂದನ ಕೇಶಿ ನಿಷೂದನ ಹಾಗೆ ಪದ ಬಂದಿತ್ತು. ಕೇಶಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದವನು ನೀನು. ಮುಂದೆ ಕಂಸಾಸುರ ಮೊದಲಾದವರನ್ನು ಉಪಲಕ್ಷಣ ಅಂತ ಹೇಳ್ತಾರೆ. ಅವನನ್ನ ಅವನಂತ ಭಾರಿ ದುಷ್ಟರನ್ನ ಕೊಂದವನು. ಆದ್ದರಿಂದ ನಿನ್ನನ್ನು ನಾನು ಪ್ರಶ್ನೆ ಮಾಡೋದ್ರಿಂದ ನನಗೆಲ್ಲ ರೀತಿ ಉತ್ತರ ಸಿಗುತ್ತೆ, ನನಗೆ ಉತ್ತರವನ್ನು ಕೊಡು ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆಗ ಕೃಷ್ಣ ಮಾತಾಡುತ್ತಾನೆ, ಶ್ರೀ ಭಗವಾನ್ ಉವಾಚ. ಅರ್ಜುನ, ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ನಿನ್ನ ಪ್ರಶ್ನೆಗೆ ಅನೇಕ ರೀತಿಯಾದ ಉತ್ತರ ಉಂಟು. ಕೆಲವರು ಏನ್ ಹೇಳ್ತಾರೆ ಮೊದಲು ಹೇಳಿ ಆಮೇಲೆ ನನ್ನ ಅಭಿಪ್ರಾಯ ಹೇಳುತ್ತೇನೆ ಅಂತ ಹೇಳುತ್ತಾನೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಹ. ಇದು ಮೊದಲನೇ ಶ್ಲೋಕ. ಕಾಮ್ಯಾನ ಅಂದ್ರೆ ಕೃಷ್ಣನ ಉತ್ತರದಲ್ಲಿ ಮೊದಲನೇ ಶ್ಲೋಕ. ಕಾಮ್ಯಾನಾಂ